दशग्रीवच्छिदं शापान्मणिग्रीव विमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितां विद्यापयोनिधीन् वन्दे ब्रह्मविद्यागुरुन् मम। ब्रह्मचर्यहरिप्रीतिसुविद्यावादशारिणः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारिजासत्तमानसान् विश्वप्रियगुरून् वन्दे मन्दोऽहं देवि शुद्धये। सत्यं सत्यं पुनःसत्यं विष्णुतीर्थप्रसादतः सर्वे कामाः भवन्त्येव शपथोबिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। श्रीगुरुभ्यो नमः। हरिः ओम्। इन मुंदे हेळ्ता इद्दारे, निजबलकरमग्निं कृष्णपीतं निशम्य ज्वलित इव ससूर्यः प्रादुरासीन्निदाघः स्वकृतिमतसनाम्ना निर्णिनीशुर्विचिन्त्य द्रुतमृतुपतिनेव प्रापगोपोपनान्तम्। ಕೃಷ್ಣ ಅಗ್ನಿಯನ್ನು ಪಾನ ಮಾಡಿದ ಅಂತ ಕೇಳಿದ ಸೂರ್ಯ ಕೆರಳಿದಂತೆ ಬಂದಂತೆ ಮೇಲಕ್ಕೆ. ಆ ಸೂರ್ಯನ ಜೊತೆಗೇನೆ ಗ್ರೀಷ್ಮ ಋತು ಕಾಣಿಸಿಕೊಳ್ತಾ ಇದೆ. ಇದಕ್ಕೇನು ಮಾಡಬೇಕು ಅಂತ ಕೃಷ್ಣ ಏನು ಮಾಡಿದ? ಸನಾಮನಾಗಿರತಕ್ಕಂಥ ವಸಂತ ಋತು, ವಸಂತ ಋತುವಿಗೂ ಮಾಧವ ಅಂತ ಹೆಸರು, ದೇವರಿಗೂ ಮಾಧವ ಅಂತ ಹೆಸರು. ಅದಕ್ಕೆ ಸನಾಂನ ಸ್ವಕೃತಿ ಮತ ನಿರ್ಣನೀಶು ವಿಚಿತ್ಯ ಧೃತಂ ಋತುಪತಿನೇವ ಪ್ರಾಪಗೋಪೋ ವನಾಂತಂ. ಏನು ಹೇಳ್ತಾ ಇದ್ದಾರೆ? ಅಲ್ಲಿ ಸೂರ್ಯ ಕೆರಳಿದಂತೆ ಬರ್ತಾ ಇದ್ದಾನೆ, ಸೂರ್ಯನ ಜೊತೆಗೆ ವಸಂತ ಋತು ಬರ್ತಾ ಇದ್ದರೆ, ಗ್ರೀಷ್ಮ ಋತು ಬರ್ತಾ ಇದ್ದರೆ, ವಸಂತ ಋತುವಿನ ಜೊತೆಗೆ ತಾನು ಕೂತ್ಕೊಂಡು ಮಾತಾಡಿ ಏನು ಮಾಡಬೇಕಿದಕ್ಕೆ ಅನ್ನುವಂತೆ ಕೃಷ್ಣ ವನದ ಮಧ್ಯವನ್ನು ಬೇಗ ಸೇರಿದ. ಗ್ರೀಷ್ಮರು ವಸಂತ ಋತುವಾದ ಮೇಲೆ ಗ್ರೀಷ್ಮ ಋತು ಬಂತು. ಕೃಷ್ಣ ಅದಕ್ಕೆ ತಕ್ಕಂತೆ ವನಕ್ಕೆ ಸೇರಿದ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಹೇಳ್ತಾರೆ, ತಾಪೇ ತದ್ವನ ಮಾಧವೇನ ವಿಜಿತೆ ಭಾಸ್ವತ್ಪ್ರಭಾ ಸಂಭವೇ ದಾವೇ ಚ ವ್ರತ ಮಾಧವೇನ ದಮಿತೆ ಗ್ರೀಷ್ಮೋ ಜಜೃಂಭೆ ಕ್ಷಣಾತ್ ಕೂಪೇ ಕೋಪೇನೇವ ವಸಂತ ಪುಷ್ಪ ನಿಶಯಂ ಶುಷ್ಕಂ ವಿಧಾಯ ಅನಿಲಂ ತಪ್ತಂ ಚಂಪಕಂಬಿತಾಂ ಚ ಮಧುಪಾನ್ ಮುಖಾನ್ ಪಿಕಾದೀನ್ ಖಗಾನ್. ಇಲ್ಲಿ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಸೂರ್ಯನ ಬಿಸಿಲು ಅದರಿಂದ ತುಂಬಾ ತಾಪ ಆಯಿತು, ತುಂಬಾ ತಾಪ ಬಂದಿತ್ತು. ಆ ತಾಪ ವಸಂತ ಋತುವಿನಿಂದ ಶಮನ ಆಗಿತ್ತು. ಕೃಷ್ಣ ಕಾಡ್ಗಿಚ್ಚನ್ನು ನುಂಗಿ ಶಾಂತ ಮಾಡಿದ್ದ, ಚೆನ್ನಾಗಿತ್ತು. ನಂತರ ಗ್ರೀಷ್ಮ ಒಳ್ಳೆ ಬಿಸಿಲು ಏರ್ಲಿಕ್ಕೆ ಶುರು ಮಾಡಿತು. ಅದಕ್ಕೇನು ಮಾಡಿತು ಗ್ರೀಷ್ಮ ಋತು? ವಸಂತ ಕಾಲದ ಪುಷ್ಪಗಳನ್ನೆಲ್ಲ ಬಾಡಿಸಿತು, ಗಾಳಿ ಬಿಸಿಯಾಯಿತು. ನಂತರ ದುಂಬಿಗಳೆಲ್ಲ, ವಸಂತ ಋತುವಿನಲ್ಲಿ ಒಳ್ಳೆ ಮಲ್ಲಿಗೆ ಇವೆಲ್ಲ ಬರುತ್ತೆ, ದುಂಬಿಗಳಿಗೆಲ್ಲ ಇಷ್ಟ. ಈಗ ಬಿಸಿಲು ಕಾಲದಲ್ಲಿ ಸಂಪಿಗೆ ಮರಗಳೆಲ್ಲ ಚೆನ್ನಾಗಿ ಸಂಪಿಗೆ ಬಿಡ್ಲಿಕ್ಕೆ ಶುರು ಆಯಿತು. ಅದಕ್ಕೆ ಮಂಕಾಗಿ ಹೋದುವಂತೆ ದುಂಬಿಗಳೆಲ್ಲ. ಅಷ್ಟೇ ಅಲ್ಲ, ಬಿಸಿಲಿಗೆ ಕೋಗಿಲೆ ಮೊದಲಾದವೆಲ್ಲ ಧ್ವನಿ ಮಾಡುವುದು ನಿಲ್ಲಿಸಿದುವು ಅಂತ ಹೇಳ್ತಾರೆ. ತಪ್ತಂ ಚಂಪಕ ಕಂಪಿತಾಂಶ ಮಧುಪಾನ್ ಮುಖಾನ್ಪಿಕಾದೀನ್ ಖಗಾನ್. ಈ ಗ್ರೀಷ್ಮ ಋತು ಬರ್ತಾ ಬರ್ತಾನೆ ಪುಷ್ಪಗಳನ್ನು ಬಾಡಿಸಿತು. ಅನಿಲಂ ತಪ್ತಂ ವಿಧಾಯ, ಗಾಳಿಯನ್ನು ಬಿಸಿ ಮಾಡಿಬಿಡ್ತು. ಚಂಪಕ ಕಂಪಿತಾಂಶ ಮಧುಪಾನ್, ಆ ಚಂಪಕ ಪುಷ್ಪದ ಪರಿಮಳದಿಂದ ಈ ಎಲ್ಲ ದುಂಬಿಗಳು ಮಂಕಾಗುವಂತೆ ಮಾಡಿತು. ಪಿಕಾದೀನ್ ಖಗಾನ್ ಮೂಕಾನ್ ವಿಧಾಯ, ಮೊದಲಾದಂಥ ಪಕ್ಷಿಗಳನ್ನು ಮೂಕವನ್ನಾಗಿ ಮಾಡಿಬಿಡ್ತು ಈ ಗ್ರೀಷ್ಮ ಋತು. ಪಾತ ಶೀತಮಶೀತಲೋಷ್ಣ ಧರಣೀಂ ಭಾಸ್ವದ್ಬಲೇನೋಷ್ಣಯನ್ ಊರ್ಧ್ವಂ ಗಂಧವಹಂ ನಯನ್ ತ್ರಿವೃತಮಪಿ ಆತ್ಮ ಅಮ್ಮಾತ್ರ ಪಾತ್ರಂ ವಪುಃ ಕುರುವನ್ ಕೃಷ್ಣ ಕೃತೇರ್ ವಿರೋಧಮಿವ ತದ್ವಾಸಂ ಚ ವಾ ಶೋಷಯನ್ ವಿಶ್ವಂ ತಸ್ಯ ವಶಂ ದವೇನ ತದಹನ್ ವೈರೀವಸೋ ದೃಶ್ಯತ. ಗ್ರೀಷ್ಮ ತಂಪಾದ ನೀರನ್ನ ಬಿಸಿಯೇ ಮಾಡಿಬಿಡ್ತು ಭೂಮಿ. ಅದು ಬಿಸಿಯೂ ಅಲ್ಲ ತಂಪು ಅಲ್ಲ, ಅಂಥ ಭೂಮಿಯನ್ನು ಬಿಸಿ ಮಾಡಿಬಿಡ್ತು. ನಂತರ ಗಾಳಿಯನ್ನ ಮೇಲಕ್ಕೆ ಹೋಗುವಂತೆ ಮಾಡಿತು. ಇಲ್ಲಿ ಹೇಳ್ತಾ ಇದ್ದಾರೆ, ನೀರು ಅಗ್ನಿ ಪೃಥ್ವಿಗಳಿಂದ ಕೂಡಿರ್ತಕ್ಕಂಥ ಜಲ ದೇಹ, ಇದನ್ನ ವಿಶೇಷವಾಗಿ ಜಲಮಯ ಮಾಡಿಬಿಡ್ತು, ಅಂದರೆ ಬೆವರು ಸುರಿಯುವಂತೆ ಮಾಡಿತ್ತು. ಕೃಷ್ಣನ ವಾಸಸ್ಥಾನ ಯಾವುದು? ನೀರು. ಅದನ್ನ ಆವಿ ಮಾಡಿತ್ತು. ಹೀಗೆ ಕೃಷ್ಣನ ಅಧೀನವಾದ ಜಗತ್ತನ್ನೆಲ್ಲ ವಿಶೇಷವಾಗಿ ತನ್ನ ಬಿಸಿಯಿಂದ ಸುಡ್ತಾ ಕೃಷ್ಣನ ವೈರಿಯೇನು ಎಂಬುವ ಥರ ಕಾಣಿಸ್ತು. ಅದಕ್ಕೆ ಹೇಳ್ತಾರೆ, ಈ ಶರೀರದಲ್ಲಿ ಬಿಸಿಲು ಕಾಲದಲ್ಲಿ ನೀರಿನ ಅಂಶ ಕಡಿಮೆ ಆಗಿ ತುಂಬ ನೀರು ಕುಡಿಬೇಕಾಗುತ್ತೆ. ಈ ದೇಹವೆಲ್ಲ ನೀರಿನ ತುಂಬಿ ಹೋಗುವಂತೆ ಮಾಡಿತು. ನಂತರ ಮುಂದೆ ಹೇಳ್ತಾರೆ, ಸುಚ್ಛಾಯೈ ಶುಕಮಂಡಿತೈ ಶುಭಫಲೈ ರುದ್ಯತ್ ಪ್ರಸೂನೋದ್ಗಮೈ ವೃಕ್ಷೈರ್ ಮಾಧವ ಪಕ್ಷಗೈ ಪ್ರಶಮಿತೆ ಖೇದೇ ನಿದಾಘೋದ್ಭವೇ ದೈತ್ಯಕೋಪಿ ತರುತ್ವಮಿತ್ಯ ವರತಸ್ತತ್ಪಕ್ಷಪಾತೀವ ತಚ್ಛಾಯಾವಾಸ ಸುಖಾತ್ ಸಹಸ್ರಗುಣಿತಂ ಶೋಕಂ ವಿತೇನೇ ವನೇ. ನಂತರ ವಿಷವೃಕ್ಷದ ರೂಪದಲ್ಲಿ ಕಾಣಿಸಿಕೊಡ್ತಾ ಇದ್ದಾನೆ ದೈತ್ಯನೊಬ್ಬ. ಒಳ್ಳೆ ದಟ್ಟವಾದಂಥ ನೆರಳು, ಗಿಳಿಗಳು ಚೆನ್ನಾಗಿ ಶಬ್ದ ಮಾಡುತ್ತಾ ಇದೆ. ಒಳ್ಳೆ ಹಣ್ಣುಗಳು, ಹೂವಿನ ಮೊಗ್ಗುಗಳು ಈ ವೃಕ್ಷಗಳಿಂದ ವಿಶೇಷವಾಗಿ ಎಲ್ಲರೂ ಸಂತೋಷ ಪಡಬೇಕು ಅಂತ ಬಯಸ್ತಾ ಇದ್ದಾರೆ. ಆ ಗ್ರೀಷ್ಮಕಾಲದಲ್ಲಿ ದೈತ್ಯನೊಬ್ಬ ವರಬಲದಿಂದ ವೃಕ್ಷದ ರೂಪವನ್ನು ಧಾರಣೆ ಮಾಡಿಕೊಂಡು ಆ ಗ್ರೀಷ್ಮದ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಪಕ್ಷಪಾತಿಯಂತೆ ತೋರುತ್ತಾ ಅವನು ತುಂಬ ಶೋಕವನ್ನು ಕೊಟ್ಟ. ಯಾಕೆ? ಅವನು ವಿಷವೃಕ್ಷವಾಗಿದ್ದ. ಹೇಳ್ತಾ ಇದ್ದಾರೆ, ಗ್ರೀಷ್ಮ ಋತುವಿನ ಬೇಗೆ ತುಂಬ ಬಂದಿತ್ತು, ಅದು ವೃಕ್ಷಗಳಿಂದ ಪುನಃ ಪರಿಹಾರ ಆಯಿತು, ಚೆನ್ನಾಗಿ ಫಲ ಎಲ್ಲ ಬಿಟ್ಟದ್ದಕ್ಕೆ ಆ ಸುಖವನ್ನು ನಾಶ ಮಾಡುವಂತೆ ಒಬ್ಬ ದೈತ್ಯ ಬಂದ. ಹೇಗೆ ಬಂದ ಅಂದರೆ ಹೇಳ್ತಾ ಇದ್ದಾರೆ, ವಿಷವೃಕ್ಷ ರೂಪದಲ್ಲಿ ಬರ್ತಾ ಇದ್ದಾನೆ, ಎಲ್ಲ ಸಜ್ಜನರಿಗೆ ತೊಂದರೆ ಕೊಡ್ತಾ ಇದ್ದ. ಇಲ್ಲಿ ಹೇಳ್ತಾ ಇದ್ದಾರೆ, ಅಪಿ ಆಪ್ಯವನಂ ಮುರಾರೇ ಅದೂಷಯದ್ಧಂತ ವಿಷೈ ಸಮಂತಾತ್ ಸ್ವನಾಸಿಕಾಚ್ಛೇದಮಪೀಹ ಸೋಢ್ವಾ ಖಲೋ ನಿರುಂಧೇ ಖಲು ಸತ್ಪ್ರಯಾಣಂ. ಈ ಮರದ ರೂಪವನ್ನು ಧಾರಣೆ ಮಾಡಿಕೊಂಡು ತರುತ್ವಮಪಿ ಆಪ್ಯ ಶ್ರೀಕೃಷ್ಣ ನೆಲೆಸಿದಂಥ ವೃಂದಾವನದಲ್ಲಿ ಈ ಗಿಡವಾಗಿ ಬಂದು ಆ ದೈತ್ಯ ತನ್ನ ಅದೂಷಯತ್ ಹಂತ ವಿಷಯ ಸಮಂತಾತ್ ತನ್ನ ವಿಷದಿಂದ ಎಲ್ಲ ಕಡೆ ಆ ಗಿಡದಿಂದ ವಿಷವಾಯು ಬರ್ತಾ ಇದೆ, ಎಲ್ಲರೂ ತೊಂದರೆ ಕೊಡ್ತಾ ಇದೆ. ಅದಕ್ಕೆ ಹೇಳ್ತಾರೆ, ದುಷ್ಟ ತನ್ನ ಮೂಗನ್ನು ಕೊಯ್ಕೊಂಡಾದರೂ ಸರಿ ಸಜ್ಜನರ ಪ್ರಯಾಣಕ್ಕೆ ತಡೆಯುತ್ತಾನೆ. ಅಂದರೆ ದುಷ್ಟರು ತಾನು ವೃಕ್ಷರೂಪವನ್ನು ಧಾರಣೆ ಮಾಡಿದ್ರು ಸರಿ, ವೃಕ್ಷ ಅಂದರೆ ಬಿದ್ದಿರಬೇಕು, ನಾನು ಏನು ಮಾಡಿಕೊಂಡ್ರು ಸರಿ ಸಜ್ಜನರಿಗೆ ತೊಂದರೆ ಕೊಡಬೇಕು ಅಂತ ಬರ್ತಾನಲ್ಲ, ಹಾಗೆ ಬಂದ ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ವಿನಶ್ಯ ವೃಂದಾವನ ವಾಸಿ ಪಕ್ಷಿ ಮೃಗಾದಿ ನಾನಾ ವಿಧ ಜೀವ ವರ್ಗಂ ವರಪದಾತುಸ್ತರಫಾ ವಿಧಾತು ರಸೌ ವಿಶಂಕೋ ವಿದಧೇ ಪ್ರದೀಪಂ. ವೃಂದಾವನ ವಾಸಿ ಪಕ್ಷಿ ಮೃಗಾದಿ ನಾನಾವಿಧ ಜೀವವರ್ಗಂ ವಿನಶ್ಯ, ವೃಂದಾವನದಲ್ಲಿ ನೆಲೆಸಿದಂತಹ ಪಕ್ಷಿಗಳು ಮೃಗಗಳು ನಾನಾ ಜೀವಿಗಳ ಗುಂಪನ್ನು ವೇಗವಾಗಿ ತರಸಾ ವಿನಾಶ್ಯ ವೇಗವಾಗಿ ತನ್ನ ವಿಷದಿಂದ ನಾಶ ಮಾಡ್ತಾ ಇದ್ದಾನೆ. ತನಗೆ ವರ ಕೊಟ್ಟಂಥ ಬ್ರಹ್ಮದೇವರ ವರಬಲದಿಂದ ಬಂದಿದ್ದ ಅವರಿಗೆ ವಿರೋಧವನ್ನು ಮಾಡಿದ. ಯಾಕೆ? ಬ್ರಹ್ಮದೇವರು ಹುಟ್ಟಾಕಿದ್ದೆ ಜೀವರಾಶಿಗಳನ್ನು, ಅವರಿಗೆ ತೊಂದರೆ ಕೊಡೋದರಿಂದ ತನಗೆ ವರ ಕೊಟ್ಟಂತಹ ಬ್ರಹ್ಮದೇವರಿಗೆ ತೊಂದರೆ ಕೊಟ್ಟ, ಅಂದರೆ ಅವರು ಮಾಡಿದ ಸೃಷ್ಟಿಗೆ ತೊಂದರೆ ಕೊಟ್ಟರೆ ಅವರಿಗೆ ತೊಂದರೆ ಕೊಟ್ಟಂತಾಯಿತು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ, ತಮಗೆ ಯಾರು ಅನುಗ್ರಹ ಮಾಡುತ್ತಾರೋ ಅವರಿಗೆ ಅನುಕೂಲವಾಗಿ ನಡೆಕೊಳ್ಳುವುದು ಸಜ್ಜನರ ನೀತಿ, ಅನುಗ್ರಹ ಮಾಡಿದವರಿಗೆ ವಿರುದ್ಧವಾಗಿ ನೋಡಿಕೊಳ್ಳೋದು ದೈತ್ಯರ ನೀತಿ ಎಂಬುದನ್ನು ಇಲ್ಲಿ ತಿಳಿಸಿಕೊಡ್ತಾರೆ. ತದೀಯ ಗಂಧೇನ ಫಲೇನ ಪುಷ್ಪಕುಲೇನ ಮೂಲಾಶ್ರಯಣೇನ ಲೋಕಃ ತದೈವ ನಾಶಂ ಕಿಲ ಯಾತಿ ಕೃಷ್ಣ ವಿಪಕ್ಷ ಮೈತ್ರಿ ಕಿಮು ಸೌಖ್ಯದಾತ್ರಿ. ಆ ವಿಷವೃಕ್ಷದ ವಾಸನೆಯಿಂದ, ಆ ಹಣ್ಣಿನಿಂದ, ಆ ಹೂವಿನಿಂದ, ಬುಡದಲ್ಲಿ ಕೂಡೋದರಿಂದ ಜನರು ಕೂಡಲೇ ಸತ್ತು ಹೋಗ್ತಾ ಇದ್ದಾರಂತೆ. ಅದಕ್ಕೆ ಅಂದರು, ಕೃಷ್ಣನ ವಿರೋಧಿಯವ ಅವನ ಜೊತೆಗೆ ಒಡನಾಡಿದರೆ ಸುಖ ಬರುತ್ತೇನು. ಆದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಆ ವಿಷವೃಕ್ಷ ಹಣ್ಣು ಹೂವು ನೆರಳು ಕೊಡ್ತಾ ಇತ್ತು. ಅದಕ್ಕೆ ಜನ ಆಕರ್ಷಿತರಾಗಿ ಅದರ ಹತ್ರ ಹೋಗಿ ಸಾವಿಗೆ ತುತ್ತಾಗ್ತಾ ಇದ್ದರು. ಅದಕ್ಕೆ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ, ತದೀಯ ಗಂಧೇನ ಫಲೇನ ಪುಷ್ಪಕುಲೇನ ಮೂಲಾಶ್ರಯಣೇನ ಲೋಕಃ ತದೈವ ನಾಶಂ ಕಿಲ ಯಾತಿ ಕೃಷ್ಣ ವಿಪಕ್ಷ ಮೈತ್ರಿ ಕಿಮು ಸೌಖ್ಯದಾತ್ರಿ. ಹಾಗೆ ಕೃಷ್ಣನ ವಿಪಕ್ಷರಾಗಿರತಕ್ಕಂಥ ದೈತ್ಯರು ನಮ್ಮ ಶರೀರದಲ್ಲೇ ಇರ್ತಾರೆ, ಇಂದ್ರಿಯಗಳಲ್ಲಿ ಅವರು ವಾಸ ಮಾಡಿಕೊಂಡು ನಮ್ಮನ್ನು ವಿಶೇಷವಾಗಿ ನಾನಾ ರೀತಿಯಾದ ವಿಷಯ ಪದಾರ್ಥಗಳ ಕಡೆಗೆ ಸೆಳ್ಕೊಂಡು ಹೋಗ್ತಾರೆ. ಅವರನ್ನು ನಾವು ಮೆಚ್ಚಿಸಿದರೆ ದೇವರಿಗೆ ದೂರ ಆಗುವುದು ಖಚಿತ, ನಾವು ನಾಶ ಆಗುವುದು ಖಚಿತ ಎಂಬುದನ್ನು ಹೇಳ್ತಾ ಇದ್ದಾರೆ. ನಂತರ ಕಿಂವಾಚ್ಯಮಸ್ಯಾತಿ ವಿಶೋಲ್ಬಣತ್ವಂ ಯಸ್ಮಾತ್ ಸದರ್ವೀಕರ ವರ್ಗಮೌಲಿ ರಾಮೋಪಿ ತತ್ಸಂಗತ ವಾಯುನೈವ ಜ್ಞಾನಿಂ ಸತಾಂ ಜ್ಞಾನಿ ಹರೋಪ್ಯವಾಪ. ಅದು ಎಷ್ಟು ವಿಷಯಿತ್ತು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ. ಸರ್ಪಕುಲದ ಚಕ್ರವರ್ತಿ ಯಾರು ಹೇಳ್ತಾರೆ, ದರ್ವೀಕರ ವರ್ಗಮೌಲಿಹಿ. ದರ್ವೀಕರ ಸರ್ಪಗಳ ವರ್ಗಕ್ಕೆ ಶ್ರೇಷ್ಠರಾಗಿರತಕ್ಕಂಥ ಚಕ್ರವರ್ತಿ ಯಾರು ಅಂದರೆ ಬಲರಾಮದೇವರು. ಬಲರಾಮದೇವರು ಎಂಥವರು ಅಂದರೆ ಹೇಳ್ತಾ ಇದ್ದಾರೆ, ಸತಾಂ ಗ್ಲಾನಿ ಹರೋಪಿ, ಸಜ್ಜನರ ತೊಂದರೆಯನ್ನು ಪರಿಹಾರ ಮಾಡತಕ್ಕಂಥ ಬಲರಾಮದೇವರು ಸಹ ಆ ವಿಷದ ಗಾಳಿಯ ಅಂದರೆ ಆ ವಿಷವೃಕ್ಷದ ಗಾಳಿಯಿಂದಲೇ ಅವರಿಗೂ ತೊಂದರೆ ಆಯಿತು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಯಾಕೆ ಅದಕ್ಕೆ ಹೇಳ್ತಾ ಇದ್ದಾರೆ, ಬಲರಾಮದೇವರಿಗೆ ತೊಂದರೆ ಕೊಡ್ತಾ ವಿಷ ಅಂದರೆ ಬ್ರಹ್ಮದೇವರ ವರಬಲ ಇದ್ದದ್ದರಿಂದ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಫಲೈ ಪ್ರಸೂನೈ ವಿಲಸತ್ ಪ್ರವಾಲೈ ದಲೈ ವಿಲೋಲೈ ತಶುಭಾಯಿತೋಪಿ ಬಿಭರ್ತಿ ಹಾಲ ಹಲವೇ ಮಮ ಮಧ್ಯೆ ಖಲ ಪ್ರಕೃತ್ಯ ಖಲು ಗೂಢ ವೃತ್ತಿ. ಆ ದುಷ್ಟವಾದ ಅಸುರ ವೃಕ್ಷರೂಪದಲ್ಲಿದ್ದವ ಒಳ್ಳೆಯವನಂತೆ ಕಾಣುತ್ತಿದ್ದ. ಹೇಗೆ? ತನ್ನ ಹಣ್ಣು ಹೂ ಒಳ್ಳೆ ಚಿಗುರುಗಳು, ಹಾಗೆ ಕದರುತ್ತಾ ಚಲಿಸುವಂಥ ದಳ, ಅದು ನೋಡಿದರೆ ತುಂಬ ಚೆನ್ನಾಗಿತ್ತು ಗಿಡ. ಆದರೆ ತನ್ನ ಒಳಗೆ ವಿಷವನ್ನೇ ತುಂಬಿಕೊಂಡಿದ್ದ. ಅದನ್ನೇ ಹೇಳ್ತಾ ಇದ್ದಾರೆ, ದೇವರ ವಿರೋಧಿಗಳಾದವರು ಸ್ವಭಾವತಃ ಕಪಟ ಇರುತ್ತೆ. ಇನ್ನ ಪತತ್ರಿಣಾಂ ಪತ್ರಫಲಾಶನಾನಾಂ ವನೇತಿ ರಮ್ಯೇ ವಸತಾಂ ಸತಾಂ ಚ ನಿರಾಗಸಾಂ ದ್ರೋಹಮರೋ ದ್ರೋಹಮಹೋ ವ್ಯಧಾತ್ ಯಸ್ತಂ ಉಗ್ರನಾಮಾರ್ಹ ಚರಿತ್ರ ಮೋಹೇ. ಇಲ್ಲಿ ಹೇಳ್ತಾ ಇದ್ದಾರೆ, ಪತತ್ರಿಣಾಂ ಪತ್ರಫಲಾಶನಾನಾಂ ಎಲೆ ಹಣ್ಣುಗಳನ್ನು ತಿಂದು ಬದುಕುವಂಥ ವಿಶೇಷವಾದಂಥ ಋಷಿಗಳಿಗೆ, ಯಾವ ಪಾಪವೂ ಗೊತ್ತಿರದೇ ಇರತಕ್ಕಂಥ ಪಕ್ಷಿಗಳಿಗೆ, ಅತಿರಮ್ಯೇ ವನೆ ವಸತಾಂ ಸತಾಂ ಚ ಆ ರಮ್ಯವಾದಂಥ ವನದಲ್ಲಿ ವಾಸ ಮಾಡುವಂಥ ಸಜ್ಜನರಿಗೆಲ್ಲ ನಿರಾಗಸಾಂ ಯಾವ ಪಾಪವೂ ಗೊತ್ತಿರದೇ ಇರತಕ್ಕಂಥ ಇವರಿಗೆಲ್ಲ ದ್ರೋಹಮಹೋ ವ್ಯಧಾತ್ ದ್ರೋಹವನ ಮಾಡಿದ ಯಾರು, ಯಹ ತಂ ಉಗ್ರ ಅಮಾರ್ಹ ಚರಿತ್ರ ಮೋಹೇ. ಅವನು ಯಾವ ದೈತ್ಯ ದ್ರೋಹ ಮಾಡಿದನೋ ಅವನು ಉಗ್ರವಾದ ಅವನ ನಡತೆಗೆ ತಕ್ಕಂಥ ಉಗ್ರ ಎಂಬ ಹೆಸರಿರತಕ್ಕಂಥವ ಅಂತ ನಾನು ಊಹ ಮಾಡ್ತೇನೆ. ಅವನು ನಿಜಕ್ಕೂ ಉಗ್ರಾಸುರನೇ, ಉಗ್ರಗಾಮಿಯೇ, ನಿರಪರಾಧಿಗಳಿಗೆ ತೊಂದರೆ ಕೊಡ್ತಾ ಇದ್ದಾನವ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅನೇನ ಅಸ್ಯ ದೈತ್ಯಸ್ಯ ಉಗ್ರನಾಮಕತ್ವಂ ಧನ್ಯತೆ ಅಂದರು. ಇವನಿಗೆ ಉಗ್ರ ಅಂತ ಹೆಸರಿತ್ತು, ಯಾಕೆ ಅವನ ಕರ್ಮವೇ ಉಗ್ರ ಆದ್ದರಿಂದ. ಅವಾಗ ಕೃಷ್ಣ ಬಂದ ಅಲ್ಲಿಗೆ, ನಗಂ ತಮುತ್ಪಾಟ್ಯ ಸಮಂ ಸಮ ಅಧಿಕೃತ್ ಶ್ರಮಾಖ್ಯ ವೃಕ್ಷೇಣ ಸಗೋಸ್ವರೂಪಿಣ ಖಲಾಂಸತೇನೈವ ಜಘಾನ ಲೀಲಯ ಪ್ರಭೋ ಕ್ರಿಯೈಕಾ ಪ್ಯುರು ಕಾರ್ಯ ಸಾಧಿಕ. ಕೃಷ್ಣ ಬಂದ, ಆ ವಿಷವೃಕ್ಷವನ್ನು ನಗಂ ತಮುತ್ಪಾಟ್ಯ ಆ ಗಿಡವನ್ನು ಕಿತ್ತಿದ. ಹೇಗೆ ವಿಶೇಷವಾಗಿರತಕ್ಕಂಥ ಬುಡ ಸಮೇತ ಕಿತ್ತುತ್ತಾ ಇದ್ದಾನೆ, ಹೇಗೆ ಮಾಡಿದ ಭಗವಂತ ಅದಕ್ಕೆ ಹೇಳ್ತಾ ಇದ್ದಾರೆ. ಅದರಿಂದಲೇನೆ ಸ ಗೋಸ್ವರೂಪಿಣ ಖಲಾಂಸ ತೇನೈವ ಜಗಾನ ಲೀಲಯ. ಅಲ್ಲಿ ದುಷ್ಟರು ಇವನ ವೃಕ್ಷರೂಪದಲ್ಲಿ ಬಂದಿದ್ದ, ಗೋರೂಪದಲ್ಲಿ ದುಷ್ಟರು ಬಂದಿದ್ರು. ಕೃಷ್ಣ ಈ ವೃಕ್ಷರೂಪಿ ದೈತ್ಯನ ಕಿತ್ತಿದ, ಆ ಗಿಡವನ್ನು ಹಿಡ್ಕೊಂಡೇ ವಿಶೇಷವಾಗಿ ಗೋ ರೂಪದಲ್ಲಿ ಬಂದಿರತಕ್ಕಂಥ ದೈತ್ಯನನ್ನು ಕೊಂದು ಹಾಕಿದ. ಅದಕ್ಕೆ ಹೇಳಿದರು ಅವನ ಪ್ರಭೋಕ್ರಿಯೈಕಾಪಿ ಉರು ಕಾರ್ಯ ಸಾಧಿಕ. ಅವರು ಒಂದೇ ಕೆಲಸ ಅನೇಕ ಕಾರ್ಯವನ್ನು ಮಾಡಿಬಿಡುತ್ತೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾರೆ. ನಗಂ ತಮುತ್ಪಾಟ್ಯ ಸಮಂ ಸಮಾಧಿಕೃತ ಶ್ರಮಾಖ್ಯ ವೃಕ್ಷೇಣ ಸ ಗೋಸ್ವರೇಣ ಸಮಾಧಿಕೃತ ಶ್ರಮಾಖ್ಯ ವೃಕ್ಷೇಣ ಅಂದರು. ಅವ್ರಿಗೆ ಹೇಳ್ತಾ ಇದ್ದಾರೆ, ದೇವ ಈ ವಿಷವೃಕ್ಷವನ್ನು ಕಿತ್ತೋದರ ಜೊತೆಗೆ ಸಮಾಧಿಕೃತ ಸಮಾಧಿಯಲ್ಲಿ ನಿರತರಾಗಿರತಕ್ಕಂಥ ಅವರ ಶ್ರಮವೆಂಬ ವೃಕ್ಷವನ್ನು ಕಿತ್ತು ಬಿಡ್ತಾನ. ಸಮಾಧಿಯಲ್ಲಿದ್ದರೂ ಜ್ಞಾನಿಗಳು ಈ ದೈತ್ಯ ತೊಂದರೆ ಕೊಡ್ತಾ ಇದ್ದರೆ ಅವರಿಗೆ ಶ್ರಮ ಆಗ್ತಿತ್ತು, ಆ ಶ್ರಮವೆಂಬ ವೃಕ್ಷವನ್ನೇ ಕಿತ್ತಿದ. ಈ ವೃಕ್ಷವನ್ನು ಕಿತ್ತೋದರ ಮೂಲಕ ಹೇಗೆ ವಿಶೇಷವಾಗಿ ಬುಡ ಸಹಿತ ಕಿತ್ತಿದ, ಅದರಿಂದಲೇ ದುಷ್ಟರ ಸಂಹಾರ ಮಾಡಿದ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಅಹೋ ನಿದಾಗೋತ್ತ ಭಯಾದಿವೇಶೋ ಪಿಬರ್ತಿ ಗಂಗಾಂ ಜಲಧೌ ಸಶೇತೆ ರಮಾಪತಿ ಪಂಕಜ ವಿಷ್ಟರಶ್ಚ ಚತುರ್ಮುಖಸ್ತಂ ವಿಷಹೇತ ಕುಣ್ಯ. ಹಾಗೆ ಹೇಳ್ತಾ ಇದ್ದಾರೆ, ಅಹೋ ಆ ಗ್ರೀಷ್ಮ ತಾಪ ಹೇಗಿತ್ತು ಹೇಳ್ತಾ ಇದ್ದಾರೆ. ನಿದಾಘೋತ್ತ ಭಗ ಭಯಾದಿವೇಶೋ ಬಿಭರ್ತಿ ಗಂಗಾಂ ಜಲಧೌ ಸಶೇತೆ. ಆ ಬಿಸಿಲು ಕಾಲದ ಬಿಸಿಗೆ ಅಂಜಿಕೊಂಡು ರುದ್ರದೇವರು ಗಂಗೆಯನ್ನು ತಲೆ ಮೇಲೆ ಹೊತ್ಕೊಂಡಿದ್ದಾನೆ. ಹಾಗೆ ಶ್ರೀಪತಿ ಆಗಿರತಕ್ಕಂಥ ವಿಷ್ಣು ಜಲಧೌ ಸಶೇತೆ ರಮಾಪತಿ, ವಿಶೇಷವಾಗಿ ದೇವರು ಸಮುದ್ರದಲ್ಲೇ ಮಲಗಿಬಿಟ್ಟ. ಪಂಕಜ ವಿಷ್ಟರಶ್ಚ ಚತುರ್ಮುಖ, ಬ್ರಹ್ಮದೇವರು ಕೂಡ ಪದ್ಮದ ಮೇಲೆ ಕೂತರದು, ಅಯ್ಯಪ್ಪ ಈ ಬಿಸಿಲು ತಡ್ಕೊಳ್ಳಿಕ್ಕಾಗಲ್ಲ. ಅಂಥ ಕಾಲಕ್ಕೆ ತಮ್ಮ ವಿಷಹೇತ ಕೊನ್ಯ, ಅವರೇ ತಡ್ಕೊಳ್ಳಿಕ್ಕಾಗಿಲ್ಲ ಈ ಬಿಸಿಲನ್ನು, ಇನ್ನು ಬೇರೆಯವರು ತಡ್ಕೊಳ್ಳಿಕ್ಕಾಗುತ್ತಾ. ಅದಕ್ಕೆ ಹೇಳ್ತಾ ಇದ್ದಾರೆ, ವಿಷ್ಣು ಸರ್ವೋತ್ತಮ, ಬ್ರಹ್ಮದೇವರು ಜೀವೋತ್ತಮ, ರುದ್ರದೇವರು ಮನೋಭಿಮಾನಿ, ಆದರೆ ಇವರಿಗೆ ಯಾರಿಗೂ ಈ ಬಿಸಿಲು ಕಾಲದ್ದಾಗಲಿ ಅದರ ಅಭಿಮಾನಿ ದೇವತೆಗಾಗಲಿ ಅಂಜು ಅಗತ್ಯ ಇಲ್ಲ. ಆದರೆ ಒಂದು ಕಾವ್ಯ ದೃಷ್ಟಿಯಿಂದ ಏನು ಬಿಸಿಲು ಎಷ್ಟಿದೆಯಪ್ಪ ಅಂತ ಹೇಳಿದರು. ಸರಿ, ನಿಮ್ಮ ಮಾತು ಎರಡೆರಡಾಯಿತಲ್ಲ, ಇದು ಸಾಮಾನ್ಯ ಕಾವ್ಯ ಅಲ್ಲ, ಏನೋ ಇಲ್ಲದ್ದನ್ನೆಲ್ಲ ಸುಮ್ಮನೆ ವರ್ಣನೆ ಮಾಡುವುದು ಸಾಮಾನ್ಯ ಕಾವ್ಯದ್ದಾದರೆ ವಾದ್ಯರಾದರೂ ಇಲ್ಲಿ ವಿಶೇಷವಾಗಿರತಕ್ಕಂಥ ಆಧ್ಯಾತ್ಮಿಕ ಅರ್ಥವನ್ನು ತುಂಬಿದ್ದಾರೆ ಅಂತ ಹೇಳಿದ್ರಲ್ಲ, ಈ ಶ್ಲೋಕದಲ್ಲಿ ಎಲ್ಲಿ ಬಂತು? ಈ ಬಿಸಿಲು, ಈ ಬಿಸಿಲಿನಿಂದ ಏನು ಭಯದಿಂದ ಗಂಗೆಯನ್ನ ಹೊತ್ತುಕೊಂಡಂತೆ ರುದ್ರದೇವರು, ದೇವರು ಸಮುದ್ರದಲ್ಲಿ ಹೋದಂತೆ ಹಾಗೆ ಬ್ರಹ್ಮದೇವರು ಕಮಲದಲ್ಲೇ ಕೂತರು ಅಂತ ಹೇಳಿ ಹೇಳ್ತೀರಲ್ಲ, ಇದು ಹ್ಯಾಕ್ ಕೂಡಿಸ್ತೀರ? ಇದರಲ್ಲಿ ಏನು ತತ್ವಜ್ಞಾನ ಕೂತಿದೆ, ಹೇಗೆ ಹೇಳ್ತೀರಾ? ಅದಕ್ಕೆ ಹೇಳ್ತಾರೆ, ನಿದಾಘೋತ್ತ ಭಯಾತ್ ಇವ. ರುದ್ರದೇವರು ಗಂಗೆಯನ್ನು ಧಾರಣೆ ಮಾಡಿದ್ದಾರೆ, ದೇವರು ಸಮುದ್ರ ಸೇರಿದ್ದಾರೆ, ಬ್ರಹ್ಮದೇವರು ಕಮಲದಲ್ಲಿ ಕೂತಿದ್ದಾರೆ. ಯಾರಿಗೂ ಈ ದುಷ್ಟ ದೈತ್ಯರ ಭಯವೇ ಇಲ್ಲ, ಯಾವ ತಾಪಾದಿಗಳಿಲ್ಲ, ಈ ಬಿಸಿಲು ಕಾಲ ಏನು ಮಾಡುತ್ತವರನ್ನ? ಆದರೆ ಇವ ಎಂಬ ಶಬ್ದದಲ್ಲೆಲ್ಲ ಹಾಕ್ಬಿಡ್ತಾ ಇದ್ದಾರೆ. ಏನದು ಅಂದರೆ, ಸಾಮಾನ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ನಮ್ಮಂತೇನೆ ಅಂತ ತಿಳಿದವರು ದೈತ್ಯರು. ನೋಡಿ, ಅದಕ್ಕೆ ದೃಷ್ಟಾಂತ ಸಪ್ತಮಸ್ಕಂದ ಭಾಗವತದಲ್ಲಿ ಹಿರಣ್ಯಕಶಿಪು ಅವನೊಂದು ಮಾತು ಹೇಳುತ್ತಾನೆ. ಏನು ಹೇಳುತ್ತಾನೆ ಅಂದರೆ, ಈ ಹರಿಯನ್ನು ಕೊಂದು ನನ್ನ ಶೂಲನಿಂದ, ಮಚ್ಚೂಲ ಭಿನ್ನಗ್ರೀವೇಣ ಭೂರಿಣ ರುಧಿರೇಣ ವೈ ಯುದ್ಧಪ್ರಿಯಂ ಭ್ರಾತರಂ ತರ್ಪಯಿಷ್ಯೆ. ಈ ಹರಿಯನ್ನು ನನ್ನ ಶೂಲದಿಂದ ಕೊಂದು, ಅವನಲ್ಲಿ ತುಂಬ ರಕ್ತ ಇದೆ, ನಮ್ಮಂತೆ ರಕ್ತ ಇದೆ, ಆ ರಕ್ತದಿಂದ ನನ್ನ ತಮ್ಮನಿಗೆ ತರ್ಪಣ ಕೊಡ್ತೇನೆ. ದೇವರ ಬಗ್ಗೆ ತಪ್ಪಾದ ಕಲ್ಪನೆ. ಹಾಗೆ ಬ್ರಹ್ಮದೇವರ ಕುರಿತು ತಪಸ್ಸನ್ನು ಮಾಡುತ್ತಾನೆ ಹಿರಣ್ಯಕಶಿಪು. ಅವನ ತಲೆಯಲ್ಲಿ ಏನಿದೆ ಎಂಬುದನ್ನ ದೇವತೆಗಳು ಬ್ರಹ್ಮದೇವರ ಹತ್ರ ಹೇಳ್ತಾರೆ. ಸ್ವಾಮಿ ನಿಮ್ಗೆ ಗೊತ್ತು, ಆದರೆ ಹೇಳ್ತಾ ಇದ್ದೀವಿ. ಇವ ತಪಸ್ಸನ್ನು ಮಾಡಿ, ನಿಮ್ಮ ತಪಸ್ಸನ್ನೇ ಮಾಡಿ, ನಿಮ್ಮಿಂದ ಸಾವನ್ನು ಗೆದ್ದು ಮತ್ತೂ ತಪಸ್ಸನ್ನು ಮಾಡಿ ನಿಮ್ಮನ್ನೇ ಇಳಿಸಿ ನಿಮ್ಮ ಪದಕ್ಕೆ ತಾನು ಬಂದು ಈ ಸೃಷ್ಟಿಯನ್ನು ಅಸ್ತವ್ಯಸ್ತ ಮಾಡಿಬಿಡಬೇಕು ಅಂತಿದ್ದಾನಯ್ಯ. ಅಂದರೆ ಇಲ್ಲಿ ಏನು ಅಲ್ಲಿ ವಿಷಯ, ಬ್ರಹ್ಮದೇವರು ನನ್ನಂಥ ಜೀವರೇನೆ, ಅವರು ತಪಸ್ಸು ಮಾಡಿ ಸಾವನ್ನು ಗೆದ್ದಿದ್ದಾರೆ, ನಂತರ ತಪಸ್ಸು ಮಾಡಿ ಆ ಪದಕ್ಕೆ ಹೋಗಿದ್ದಾರೆ, ನಾನು ತಪಸ್ಸು ಮಾಡಿ ಸಾವನ್ನು ಗೆದ್ದು ಇನ್ನೂ ವಿಶೇಷವಾಗಿ ತಪಸ್ಸು ಮಾಡಿ ಬ್ರಹ್ಮಪದಕ್ಕೆ ನಾನು ಹೋಗಿಬಿಟ್ಟು ಚೆನ್ನಾಗಿರುತ್ತೆ. ಅಂದರೆ ಇಲ್ಲಿ ಯಾವ ಪಾಯಿಂಟ್ ಟಚ್ ಆಗ್ತಾ ಇದೆ ದೈತ್ಯರ ತಲೆಯಲ್ಲಿ ಎಂದರೆ, ಈ ಮೂವರು ನಮ್ಮಂಥವರೇ, ಚೂರು ತಪಸ್ಸು ಮಾಡಿದ್ದಕ್ಕೆ ಮೇಲೆ ಕೂತಿದ್ದಾರೆ, ತಪಸ್ಸು ಮಾಡಿ ಇವರನ್ನು ಕೆಳಗೆ ಸೆಳೆದ ಬಿಟ್ಟರೆ ನಾವೇ ಅಲ್ಲಿ ಹೋಗ್ಬೋದು. ಈ ಕಲ್ಪನೆ ಈಗಲೂ ಅವರಿಗೆ ಗಟ್ಟಿಯಾಗಿದೆ, ಅವರೆಲ್ಲರೂ ನೋಡಿದರಂತೆ, ರುದ್ರದೇವರ ಕಡೆ ನೋಡಿದರು. ರುದ್ರದೇವರು ಏನು ಮಾಡಿದರು ಅಂದರೆ ನಾಟಕ ಮಾಡಿದರು. ಏನು ಮಾಡಿದರು? ಯಪ್ಪಪ್ಪ ಬಿಸಿಲು ಅಂತ ಗಂಗೆಯನ್ನು ಇಟ್ಕೊಳ್ಳುವಾಗ ಬಿಸಿಲು ಸೂರ್ಯನ ಕಡೆ ನೋಡಿದ್ರೆ ಅಪ್ಪ ಬಿಸಿಲು ಅಂತ ದೈತ್ಯರಿಗೆ ಅನ್ನಿಸ್ತು. ಓಹೋ, ರುದ್ರದೇವರಿಗೆ ಬಿಸಿಲು ಜಾಸ್ತಿ ಆಗಿದ್ದಕ್ಕೆ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡದ್ದು. ನಂತರ ನಾರಾಯಣ ಸಮುದ್ರದಲ್ಲಿ ಹೋಗುವಂತ ಮಾಡಿ ಅಪ್ಪ ಅಂತ ಬಿಸಿಲು ಕಡೆ ನೋಡಿದ. ಅಯ್ಯೋ, ಇವನಿಗೆ ಬಿಸಿಲು ತಡ್ಕೊಳ್ಳಿಕ್ಕಾಗಿಲ್ಲ, ಅದಕ್ಕೆ ಸಮುದ್ರದಲ್ಲಿ ಹೋಗಿದ ಅಂತ ಅವರ ತಲೆಗೆ ಬರುವಂತೆ ಬ್ರಹ್ಮದೇವರು ನಾಟಕ ಆಡಿದ್ರಯ್ಯ ಅಂತ ಹೇಳಿ, ಇವರಿಗೆ ತಡ್ಕೊಳ್ಳಿಕ್ಕಾಗಿಲ್ಲ ಮಿಕ್ಕವರಿಗಾಗುತ್ತಾ ಅಂತ ಏನು ದೈತ್ಯರಿಗೆ ಬರುವ ಭಾವನೆ, ಅದನ್ನು ಕಾವ್ಯಾಲಂಕಾರದಲ್ಲಿ ವರ್ಣನೆ ಮಾಡಿದ್ದಾರೆ ನಮ್ಮ ವಾದಿರಾಜಗುರು ಸಾರ್ವಭೌಮರು. ಇಲ್ಲಿ ಅವರು ಅನವಸರವಾದ ಸುಮ್ಮನೆ ಪುಕ್ಕಟೆ ಕಹಾನಿಗಳನ್ನು ಇಲ್ಲಿ ಅವರು ಬರದೇ ಇಲ್ಲ. ಅದ್ಭುತವಾದ ತತ್ವಜ್ಞಾನದ ಸುರಿಮಳೆಯನ್ನು ನಮ್ಮ ಗುರುರಾಜರು ಕೊಟ್ಟಿದ್ದಾರೆ. ಇನ್ನ ಮುಂದೆ ಹೇಳ್ತಾರೆ, ತದಾಪಿ ಸಿದ್ಧ ಚತುರಗ್ನಿ ಮಧ್ಯೆ ಪ್ರಹೃಷ್ಟ ರೋಮಾವಲಯ ಸ್ಮರಂತಿ ನಿಮೀಲಿತಾಕ್ಷ ಪರಮಂ ಪುಮಾಂಸಂ ಫಲಾರ್ಥಿನಾಂ ಕಿನ್ನ ವಿಷಕ್ಯಮಸ್ತಿ. ಯಾಕಂದ್ರು ಅಲ್ಲೇ ಹೇಳ್ತಾರೆ ನೋಡಿ, ಒಂದು ಕಡೆ ತ್ರಿಮೂರ್ತಿಗಳೇ ಬಿಸಿಲಿಗೆ ತಡ್ಕೊಳ್ಳಾರದೆ ಓಡಿ ಹೋದ್ರು, ಅಲ್ಲೆಲ್ಲ ಬಚ್ಚಿಟ್ಕೊಂಡ್ರು ಅಂತ ಹೇಳಿದ್ರಲ್ಲ, ಆದರೆ ತದಾಪಿ ಸಿದ್ಧಾ, ಒಳ್ಳೆ ತಪಸ್ವಿಗಳು ಸಿದ್ಧರು, ಚತುರಗ್ನಿ ಮಧ್ಯೆ ಈ ಬಿಸಿಲಿನಲ್ಲಿ ನಾಲ್ಕು ಕಡೆ ಅಗ್ನಿ ಹಾಕ್ಕೊಂಡು ಪ್ರಹಿಷ್ಟರೋ ಮಾವರಯ ಸ್ಮರಂತಿ. ಆ ಪರಮ ಪುರುಷನಾದ ಶ್ರೀಹರಿಯನ್ನ ನಿಮೀಲಿತಾಕ್ಷಾಹ ಪರಮಂ ಪುಮಾಂಸಂ ಪ್ರಹಿಷ್ಟರೋ ಮಾವರಯ ಸ್ಮರಂತಿ, ಆ ದೇವರ ಧ್ಯಾನ ಮಾಡ್ತಾ ಮೈಯೆಲ್ಲ ರೋಮಾಂಚನಾಗಿ ಆನಂದದಿಂದ ಇರ್ತಾರಯ್ಯ ಅವರಿಗೆ. ಫಲಾರ್ಥಿನಾಂ ಕಿಂನ ವಿಷಕ್ಯಮಸ್ತಿ, ಫಲವನ್ನು ಬಯಸುವಂಥವರಿಗೆ ಯಾವ ತಡಿಯಲ್ಲ ಇವರು, ಆ ಬಿಸಿಲು ಅವರಿಗೆ ಏನೂ ಆಗಿಲ್ಲ. ದೇವರನ್ನ ಮನಸ್ಸಿನಲ್ಲಿ ಚಿಂತನೆ ಮಾಡಿದವರಿಗೇನೆ ಬಿಸಿಲಿನ ತಾಪ ಆಗಿಲ್ಲ, ಇನ್ನ ಸುತ್ತು ಬೆಂಕಿ ಹಾಕ್ಕೊಂಡು ಸಂತೋಷವಾಗಿ ಕೂತಿದ್ದಾರೆ ಅಂದರೆ ದೇವರಿಗೆ ತಾಪ ಎಲ್ಲಿ. ಈ ರೀತಿಯಲ್ಲಿ ವಾಜರಾಜಗುರು ಸಾರ್ವಭೌಮರು ಸುಂದರವಾಗಿ ವರ್ಣನೆ ಮಾಡಿದ್ದಾರೆ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಮುಂದಿನದನ್ನು ನಾಳೆ ನೋಡೋಣ.